ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಇರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಫ್ರೆಂಚ್ನ ಸುಧಾರಣೆ ಭಾಗ 7. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ನಾವು ಧಾರ್ಮಿಕ ಸುಧಾರಣೆಯ ಒಂದು ಕಾಲಘಟ್ಟ ಯಾವ ರೀತಿಯಲ್ಲಿತ್ತು, ಈ ಧಾರ್ಮಿಕ ಸುಧಾರಕರುಗಳು ಎದ್ದು ಎಲ್ಲಿ ಎಲ್ಲಿ ಸತ್ಯದ ಬೆಳಕನ್ನು ನೀಡಿ ಸುಧಾರಣೆಯನ್ನು ಏರ್ಪಡಿಸಿದರು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ನಾವು ಫ್ರೆಂಚ್ ಸುಧಾರಣೆ ಯಾವ ರೀತಿಯಲ್ಲಿ ಏರ್ಪಟ್ಟಿತು, ಹೇಗೆ ಏರ್ಪಟ್ಟಿತು ಅನ್ನುವಂತಹ ವಿಚಾರವನ್ನು ಒಂದೊಂದೇ ಸಂಚಿಕೆಯಾಗಿ ನಾವು ಕಲಿತುಕೊಂಡು ಬರತಕ್ಕಂಥವರಾಗಿದ್ದೇವೆ. ಈ ಸಂಚಿಕೆಯಲ್ಲೂ ಸಹ ಈ ಫ್ರೆಂಚ್ ಸುಧಾರಣೆಯ ಮುಂದುವರೆದ ಭಾಗವಾಗಿ ನಾವು ಇವತ್ತಿನ ದಿನದಲ್ಲಿ ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಶುದ್ಧನು ಮಹಾಪರಿಶುದ್ಧನೆಂಬುದಾಗಿ ಕೋಟ್ಯಾನುಕೋಟಿ ದೇವದೂತರುಗಳ ಮಧ್ಯೆ ವಾಸವಾಗಿರ್ತಕ್ಕಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಫ್ರೆಂಚ್ ಸುಧಾರಣೆ ಯಾವ ರೀತಿಯಲ್ಲಿ ಏರ್ಪಡ್ತು, ಅದಕ್ಕೋಸ್ಕರ ಯಾರೆಲ್ಲ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು ಅನ್ನುವಂತಹ ಒಂದು ಸಂದೇಶವನ್ನು ನಾವು ಕಲಿತುಕೊಂಡು ಬರುವಂಥವರಾಗಿದ್ದೇವೆ. ಸ್ವಾಮಿ, ಸತ್ಯಕ್ಕೋಸ್ಕರ ಈ ಕತ್ತಲೆ ಯುಗದಲ್ಲಿ ಅನೇಕರು ರಕ್ತಸಾಕ್ಷಿಗಳಾಗಿ ಮರಣ ಹೊಂದಿದ್ದಾರೆ ಸ್ವಾಮಿ. ಆದರೆ ದೇವ, ಇವರುಗಳಿಂದ ನಾವು ಕಲಿತಕ್ಕಂತಹ ಒಂದು ವಿಚಾರವೇನೆಂದರೆ, ಈ ಕೊನೆಯ ಕಾಲದಲ್ಲೂ ಸಹ ನಾವು ಈ ಧಾರ್ಮಿಕ ಸುಧಾರಕರುಗಳಂತೆ ಸತ್ಯಕ್ಕೋಸ್ಕರ ನಿಂತು ಸತ್ಯಕ್ಕೋಸ್ಕರ ನಮ್ಮನ್ನು ನಾವು ತ್ಯಾಗ ಮಾಡಲು ಸಿದ್ಧರಾಗಬೇಕು ಅನ್ನುವಂತಹ ಸತ್ಯವನ್ನು ನಾವು ಕಲಿಯುವಂಥವರಾಗಿದ್ದೇವೆ. ಹೌದು ಸ್ವಾಮಿ, ಸೈತಾನನು ಸಿಂಹೋಪಾದಿಯಲ್ಲಿ ಯಾರ ನುಂಗಲಿ ಎಂಬುದಾಗಿ ಬರ್ತಕ್ಕಂಥವನಾಗಿದ್ದಾನೆ. ಇಂತಹ ಸಮಯದಲ್ಲಿ ಸತ್ಯಕ್ಕೋಸ್ಕರ ನಾವು ಹೇಗೆ ನಿಲ್ಲಬೇಕು, ಬರ್ತಕ್ಕಂತಹ ಒಂದು ಹೋರಾಟದಲ್ಲಿ ಧಾರ್ಮಿಕ ಸುಧಾರಕರುಗಳ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಎದುರಿಸಬೇಕು ಅನ್ನುವಂತಹ ಸತ್ಯವನ್ನು ಅರ್ಥ ಮಾಡಿಕೊಂಡು ಜೀವಿಸಲು ನೀ ಸಹಾಯ ಮಾಡು ಸ್ವಾಮಿ. ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ನೀನೇ ಮಾತನಾಡು, ಆಶೀರ್ವದಿಸು, ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಈಗಾಗಲೇ ಜಾನ್ ಕ್ಯಾಲ್ವಿನ್ ಯಾವ ರೀತಿಯಲ್ಲಿ ಆತನು ಈ ಒಂದು ಫ್ರೆಂಚ್ ಸುಧಾರಣೆಯಲ್ಲಿ ತನ್ನನ್ನು ತಾನು ಅರ್ಪಿಸಿಕೊಂಡಿದ್ದಾನೆ, ಅದರಲ್ಲೂ ವಿಶೇಷವಾಗಿ ಈ ಪ್ಯಾರಿಸ್ ಅಂತಕ್ಕಂತಹ ಒಂದು ರಾಜಧಾನಿಯಲ್ಲಿ ಈ ಸತ್ಯದ ಬೆಳಕನ್ನು ಯಾವ ರೀತಿಯಲ್ಲಿ ನೀಡ್ತಕ್ಕಂಥವನಾಗಿದ್ದಾನೆ ಅನ್ನುವಂಥದ್ದನ್ನು ನಾವು ಕಲಿತುಕೊಂಡು ಬರತಕ್ಕಂಥವರಾಗಿದ್ದೇವೆ. ಈತನು ಒಬ್ಬ ಪಾದ್ರಿ ಆಗಬೇಕು ಅನ್ನುವಂತಹ ಹಂಬಲದಿಂದ ಈ ಪಾದ್ರಿ ವಿದ್ಯಾಭ್ಯಾಸವನ್ನು ಮಾಡುವಂಥವನಾಗಿದ್ದಾನೆ. ಆದರೆ ಆತನಿಗೆ ವಕೀಲ ವೃತ್ತಿ ಮೇಲೆ ಸ್ವಲ್ಪ ಆಸಕ್ತಿ ಬರತಕ್ಕಂಥದ್ದಾಗಿದೆ. ನಂತರ ಇದು ಯಾವುದು ಬೇಡ ಎಂಬುದಾಗಿ ಸುವಾರ್ತೆಗೆ ತನ್ನನ್ನು ತಾನು ಒಪ್ಪಿಸಿಕೊಡ್ತಕ್ಕಂಥವನಾಗಿದ್ದಾನೆ. ನಂತರ ಒಬ್ಬ ಧಾರ್ಮಿಕ ಸುಧಾರಕನಾಗಿ ಈ ಪ್ಯಾರಿಸ್ ಅಂತಕ್ಕಂತಹ ಸ್ಥಳದಲ್ಲಿ ಸತ್ಯದ ಬೆಳಕನ್ನು ನೀಡ್ತಕ್ಕಂಥವನಾಗಿದ್ದಾನೆ. ಅದರಲ್ಲೂ ವಿಶೇಷವಾಗಿ ಆತನು ಮಾರ್ಗರೆಟ್ ರಾಣಿಯ ಆ ಒಂದು ಆಶ್ರಯವನ್ನು ಪಡೆದುಕೊಳ್ತಕ್ಕಂಥವನಾಗಿದ್ದಾನೆ. ಪಡೆದುಕೊಂಡು ಅನೇಕರಿಗೆ ಸತ್ಯವನ್ನು ನೀಡ್ತಕ್ಕಂಥವನಾಗಿದ್ದಾನೆ. ಈತನ ಬೋಧನೆಯನ್ನು ಕೇಳಲು ಅನೇಕರು ಬರ್ತಕ್ಕಂಥವರಾಗಿದ್ದಾರೆ. ನಂತರ ಈತನ ಒಂದು ಸತ್ಯ ಎಲ್ಲ ಕಡೆಗೆ ಹೋಗುವಂಥ ಸಂದರ್ಭದಲ್ಲಿ ಈತನನ್ನು ಸಹ ಬೆಂಕಿಯನ್ನು ಹಚ್ಚಿ ನಾಶ ಮಾಡಬೇಕು, ಕಂಬಕ್ಕೆ ಕಟ್ಟಿ ಆತನನ್ನು ಸಾಯಿಸಬೇಕೆಂಬುದಾಗಿ ಪೋಪ್ ವ್ಯವಸ್ಥೆಯ ಅಧಿಕಾರಿಗಳು ಬಂದು ಅವನಿರ್ತಕ್ಕಂಥ ಮನೆಯನ್ನು ತಟ್ಟತಕ್ಕಂಥವರಾಗಿದ್ದಾರೆ. ಆವಾಗ ಆತನ ಸ್ನೇಹಿತರು ಅಧಿಕಾರಿಗಳನ್ನು ತಡೀತಕ್ಕಂಥವರಾಗಿದ್ದಾರೆ. ನಂತರ ಕ್ಯಾಲ್ವಿನ್ ಅಲ್ಲಿಂದ ಓಡಿ ಹೋಗ್ತಕ್ಕಂಥವನಾಗಿದ್ದಾನೆ. ಓಡಿ ಹೋಗಿ ಆತನು ಮತ್ತೆ ಈ ಒಂದು ಮಾರ್ಗರೆಟ್ ರಾಣಿಯ ರಾಜ್ಯದಲ್ಲಿ ಮತ್ತೆ ಆಶ್ರಯವನ್ನು ಪಡ್ಕೊಳ್ತಕ್ಕಂಥವನಾಗಿದ್ದಾನೆ. ಈ ರೀತಿಯಾಗಿ ಆಶ್ರಯವನ್ನು ಪಡೆದುಕೊಂಡಂತಹ ಕ್ಯಾಲ್ವಿನ್ ಕೆಲ ತಿಂಗಳುಗಳು ಆತನು ಈ ಮಾರ್ಗರೆಟ್ ರಾಣಿಯ ರಾಜ್ಯದಲ್ಲಿ ಆಶ್ರಯವನ್ನು ಪಡೆದುಕೊಂಡು ಅಲ್ಲಿ ಉಳ್ಕೊಳ್ತಕ್ಕಂಥವನಾಗಿದ್ದಾನೆ. ನಂತರ ಶಕ್ತಿಯುತವಾದಂತಹ ಸ್ನೇಹಿತರ ಜೊತೆಯಲ್ಲಿ ಸುರಕ್ಷಿತನಾಗಿ ಆತನು ಜೀವಿಸುವಂತವನಾಗಿದ್ದಾನೆ. ಮೊದಲ ಹಾಗೆ ಮತ್ತೆ ವೇದ ಕಲಿಯಲು ಸಮಯವನ್ನು ಕ್ಯಾಲ್ವಿನ್ ಕಳೆಯುವಂತವನಾಗಿದ್ದಾನೆ. ಆತನ ಹೃದಯದಲ್ಲಿ ಫ್ರಾನ್ಸ್ ಸುವಾರ್ತೆ ಸಾರಲು ಆತನು ಯೋಚಿಸುವವನಾಗಿದ್ದಾನೆ. ಹೆಚ್ಚು ಕಾಲ ಕೆಲಸ ಮಾಡದೆ ಅವನ ಜೀವಿತದಲ್ಲಿ ಸುಮ್ಮನೆ ಇರಲು ಆತನ ಕೈಯಲ್ಲಿ ಆಗಲಿಲ್ಲ. ಆವಾಗ ಆಪತ್ತಿನ ಬಿರುಗಾಳಿ ಸ್ವಲ್ಪ ಕಡಿಮೆ ಆದಾಗ ಮತ್ತೆ ಆತನು ಈ ಒಂದು ಸ್ಥಳವನ್ನು ಬಿಟ್ಟು ಪೊಯಿಟರಸ್ ಅನ್ನುವಂತಹ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಸೇವೆಯನ್ನು ನೀಡಲು ಹೊಸ ಸ್ಥಳವನ್ನು ಹುಡುಕಿಕೊಳ್ತಕ್ಕಂಥವನಾಗಿದ್ದಾನೆ. ಅಲ್ಲೊಂದು ವಿಶ್ವವಿದ್ಯಾನಿಲಯ ಇರುವುದನ್ನ ಆತನು ಗಮನಿಸತಕ್ಕಂಥವನಾಗಿದ್ದಾನೆ. ಆ ವಿಶ್ವವಿದ್ಯಾನಿಲಯದಲ್ಲಿ ಹೊಸ ಅಭಿಪ್ರಾಯಗಳಿಗೆ ಅವಕಾಶ ದೊರೆಯುವಂತದಾಗಿರ್ತಕ್ಕಂಥದ್ದಾಗಿದೆ. ಆವಾಗ ಎಲ್ಲ ವಿದ್ಯಾರ್ಥಿಯ ಜನರು ಸುವಾರ್ತೆಯನ್ನ ಸಂತೋಷದಿಂದ ಬಂದು ಕೇಳುವಂತವರಾಗಿದ್ದಾರೆ. ಈ ಕೇಳುವಂತಹ ಸಂದರ್ಭದಲ್ಲಿ ಬಹಿರಂಗ ಪ್ರಸಂಗ ಅಲ್ಲಿರಲಿಲ್ಲ. ಆದರೆ ಪ್ರಮುಖ ನ್ಯಾಯಾಧೀಶರ ಮನೆಯಲ್ಲಿ, ಆತನ ಸ್ವಂತ ಮನೆಯಲ್ಲಿ ಕೆಲವು ಸಂದರ್ಭಗಳಲ್ಲಿ ತೋಟದಲ್ಲಿ ಕ್ಯಾಲ್ವಿನ್ ಕಳೆಯಲು ಬಯಸುವವರಿಗೆ ನಿತ್ಯ ಜೀವದ ವಾಕ್ಯವನ್ನು ಆತನು ತಿಳಿಸುವವನಾಗಿದ್ದಾನೆ. ಸ್ವಲ್ಪ ಸಮಯದ ನಂತರ ಕೇಳುವವರ ಸಂಖ್ಯೆ ಅಧಿಕವಾದಾಗ ಪಟ್ಟಣದ ಹೊರಗೆ ಸೇರುವುದು ಸುರಕ್ಷಿತ ಎಂದು ಆತನು ತೀರ್ಮಾನಿಸುವವನಾಗಿದ್ದಾನೆ. ಕಡಿದಾದಂಥ ರಕ್ಷಣಾ ವರ್ಣದ ಹಿಂದಿನ ಬಾಗಿಲಿನ ಗುಹೆಯು ಮರಗಳು ಬಂಡೆಗಳನ್ನು ಮುಚ್ಚಿದ ಸ್ಥಳವು ಸುರಕ್ಷಿತವಾಗಿದೆ ಎಂದು ಆತನು ತಿಳಿದು ಕೂಟಗಳನ್ನು ನಡೆಸುವ ಸ್ಥಳವೆಂದು ಅವರು ಆರಿಸಿಕೊಳ್ಳುವವರಾಗಿದ್ದಾರೆ. ನಂತರ ಕೆಲವರಾಗಿ ಗುಂಪಿನಿಂದ ಪಟ್ಟಣವನ್ನು ಬೇರೆ ಮಾರ್ಗಗಳಿಗೆ ಹೊರಟು ದಾರಿಯನ್ನು ಹಿಡಿದುಕೊಂಡು ಅಲ್ಲಿಗೆ ಬರುವವರಾಗಿದ್ದಾರೆ. ಈ ಜನ ಬೀಡವಾದಂಥ ಸ್ಥಳದಲ್ಲಿ ದೇವರ ವಾಕ್ಯವು ಓದಿ ವಿವರಿಸಲ್ಪಡ್ತಕ್ಕಂಥದ್ದಾಗಿತ್ತು. ಇಲ್ಲಿಯೇ ಮೊಟ್ಟ ಮೊದಲನೇದಾಗಿ ಫ್ರಾನ್ಸ್ನ ಪ್ರೊಟೆಸ್ಟೆಂಟರಿಂದ ಕರ್ತನ ರಾತ್ರಿ ಭೋಜನವನ್ನು ನಡೆಸಲಾಯಿತು. ಈ ಸಣ್ಣ ಸಭೆಯಿಂದ ಅನೇಕ ಪ್ರಾಮಾಣಿಕರಾದ ಸುವಾರ್ತಿಕರನ್ನು ಆರಿಸಿ ಕಳಿಸಲಾಯಿತು. ಪ್ರಿಯ ಕೇಳುಗರೆ, ಯಾವ ರೀತಿಯಲ್ಲಿ ಜಾನ್ ಕ್ಯಾಲ್ವಿನ್ ಸತ್ಯವೇದದ ಒಂದು ಆಸಕ್ತಿಯನ್ನು ಹೊಂದಿ ಅದನ್ನು ಇನ್ನೂ ಅನೇಕರಿಗೆ ತಿಳಿಸಬೇಕೆಂಬುದಾಗಿ ಪ್ರಯತ್ನಿಸ್ತಕ್ಕಂಥವನಾಗಿದ್ದಾನೆ. ವಿಶ್ವವಿದ್ಯಾನಿಲಯಕ್ಕೆ ಹೋಗ್ತಕ್ಕಂಥವನಾಗಿದ್ದಾನೆ. ಅಲ್ಲಿ ಅನೇಕರಿಗೆ ಮುಕ್ತವಾಗಿ ಅಲ್ಲದೆ ಇದ್ದಾಗಲೂ ಸಹ ಅಲ್ಲಿ ಕೆಲವರನ್ನು ಹಾರಿಸಿಕೊಂಡು ಸುವಾರ್ತೆಯನ್ನು ಸಾರ್ತಕ್ಕಂಥವನಾಗಿದ್ದಾನೆ. ಆತನು ಕೆಲವೊಂದು ಸಮಯದಲ್ಲಿ ತೋಟದಲ್ಲಿಯೂ, ನ್ಯಾಯಾಧೀಶರ ಮನೆಯಲ್ಲಿಯೂ, ಇನ್ನು ತನ್ನ ಸ್ವಂತ ಮನೆಯಲ್ಲಿಯೂ ಹೀಗೆ ಕಾಲ ಕಳೀತಕ್ಕಂಥವನಾಗಿದ್ದಾನೆ. ಇದರ ಮಧ್ಯದಲ್ಲೂ ಸಹ ಸುವಾರ್ತೆಯನ್ನು ಸಾರುವಂತವನಾಗಿದ್ದಾನೆ. ಸುವಾರ್ತೆಯನ್ನು ಸಾರಿ ಆತನು ಈ ರಕ್ಷಣೆಯ ವಿಚಾರವನ್ನು ತಿಳಿಸ್ತಕ್ಕಂಥವನಾಗಿದ್ದಾನೆ. ನಂತರ ಈ ತೋಟದ ಒಂದು ಸ್ಥಳವನ್ನು ಬಿಟ್ಟು ಊರಿನ ಹೊರಗೆ ಹೋಗಿ ಒಂದು ಗುಂಪಾಗಿ ಸೇರಿ ಈ ಸತ್ಯವನ್ನು ಕಲಿಯಲು ಪ್ರಾರಂಭಿಸ್ತಕ್ಕಂಥವರಾಗಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾದಂಥ ಒಂದು ವಿಚಾರವೇನೆಂದರೆ, ಪ್ರೊಟೆಸ್ಟೆಂಟರಾಗಿ ಮಾರ್ಟಿನ್ ಲೂಥರ್ಗೆ ಏನು ಅವತ್ತು ಪ್ರೊಟೆಸ್ಟೆಂಟ್ ಅಂತ ಒಂದು ಬಿರುದನ್ನು ನೀಡಿ ಆತನನ್ನು ಕಥೋಲಿಕ ಸಭೆ ಹೊರಗಾಕಿತ್ತು. ಹನಿತ್ನಿಂದ ಪ್ರೊಟೆಸ್ಟೆಂಟರು ಉದಯರಾಗ್ತಕ್ಕಂಥವರಾಗಿದ್ದಾರೆ. ಇದಕ್ಕೂ ಮೊದಲೇ ಆ ಕರ್ತನ ರಾತ್ರಿ ಭೋಜನ ಕೇವಲ ಪಾದ್ರಿಗಳಿಗೆ ಮಾತ್ರ ತೆಗೆದುಕೊಳ್ತಕ್ಕಂಥವರಾಗಿದ್ದರು. ಈಗ ಜಾನ್ ಕ್ಯಾಲ್ವಿನ್ ಈ ಚಿಕ್ಕ ಗುಂಪಿನ ಜನರಿಗೆ ಮೊಟ್ಟ ಮೊದಲನೇದಾಗಿ ಈ ಕರ್ತನ ರಾತ್ರಿ ಭೋಜನವನ್ನು ನೀಡುವಂತವನಾಗಿದ್ದಾನೆ ಮತ್ತು ಅನೇಕರನ್ನು ಈ ಸುವಾರ್ತೆ ಸೇವೆಗೆ ಈ ಗುಂಪಿನಿಂದ ಹಾರಿಸಿ ಕಳಿಸುವಂತವನಾಗಿದ್ದಾನೆ. ತಿರುಗಿ ಕ್ಯಾಲ್ವಿನ್ ಪ್ಯಾರಿಸ್ಗೆ ಬರುವಂತವನಾಗಿದ್ದಾನೆ. ಆತನು ಪ್ಯಾರಿಸ್ಗೆ ಬಂದು ಫ್ರಾನ್ಸ್ ಒಂದು ರಾಜ್ಯವಾಗಿ ಸುಧಾರಣೆಯನ್ನು ಅಂಗೀಕರಿಸುವುದೆಂಬ ನಿರೀಕ್ಷೆಯು ಅವನಿಗೆ ಮತ್ತೆ ಇರಲಿಲ್ಲ. ಕೆಲಸಕ್ಕಾಗಿ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟವು. ಸುವಾರ್ತೆಯನ್ನು ಸಾರಿದರೆ ನೇರವಾಗಿ ಸುಡುವ ದಾರಿಯನ್ನು ತೆಗೆದುಕೊಳ್ಳಬೇಕು ಮತ್ತು ಕೊನೆಯದಾಗಿ ಜರ್ಮನಿಯಿಂದ ಹಿಂತಿರುಗಲು ತೀರ್ಮಾನ ಮಾಡಿದನು. ಪ್ರೊಟೆಸ್ಟೆಂಟರ ಮೇಲೆ ಒಂದು ಚಂಡಮಾರುತ ಬಂದು ಬಿದ್ದಿತು. ಭಯದಿಂದ ಫ್ರಾನ್ಸನ್ನು ಆತನು ಬಿಡುವವನಾದನು. ಆತನು ಅಲ್ಲಿ ಉಳಿದಿದ್ದರೆ ಆತನು ನಾಶನದಲ್ಲಿ ಸೇರುತ್ತಿದ್ದನು. ನೋಡಿ ಪ್ರಿಯ ಕೇಳುಗರೆ, ಯಾವ ರೀತಿಯಲ್ಲಿ ಒಂದು ಕಡೆ ಆತನು ಒಂದು ಚಿಕ್ಕ ಗುಂಪಿನ ಆಯ್ದುಕೊಂಡು ಸತ್ಯವನ್ನು ತಿಳಿಸಿ ಕರ್ತನ ರಾತ್ರಿ ಭೋಜನವನ್ನು ನೀಡಿ ಅವರನ್ನು ಸುವಾರ್ತೆಗೆ ಕಳಿಸ್ತಕ್ಕಂಥನಾಗಿದ್ದಾನೆ. ನಂತರ ಕ್ಯಾಲ್ವಿನ್ ಪ್ಯಾರಿಸ್ಗೆ ಬರ್ತಕ್ಕಂಥನಾಗಿದ್ದಾನೆ. ಆದರೆ ಆತನು ನೆನೆಸ್ತಕ್ಕಂಥವನಾಗಿದ್ದಾನೆ, ಇಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೆ ಹೋದರೆ ಖಂಡಿತವಾಗಿಯೂ ಸಹ ನನ್ನನ್ನು ಸುಟ್ಟಾಕ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ತಿಳಿದು ಪ್ರೊಟೆಸ್ಟೆಂಟರು ಯಾರೂ ಸಹ ಸುವಾರ್ತೆಯನ್ನು ಸಾರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಬಿರುಗಾಳಿಯಂತಹ ಚಂಡಮಾರುತ ಅವರ ಮೇಲೆ ಅಪ್ಪಳಿಸಿತ್ತು. ಆದರೆ ಆತನು ಭಯದಿಂದ ಫ್ರಾನ್ಸನ್ನು ಬಿಟ್ಟು ಹೋಗ್ತಕ್ಕಂಥವನಾಗಿದ್ದಾನೆ. ಒಂದು ವೇಳೆ ಆತನು ಅಲ್ಲೇ ಉಳಿದುಕೊಂಡಿದ್ದರೆ ಖಂಡಿತವಾಗಿಯೂ ಸಹ ಪೋಪ್ ಮಾರ್ಕ ಆತನನ್ನು ನಾಶ ಮಾಡಿಬಿಡ್ತಕ್ಕಂಥದ್ದಾಗಿತ್ತು. ಆದರೆ ಆತನು ಆ ಸ್ಥಳವನ್ನು ಬಿಟ್ಟು ಹೋಗ್ತಕ್ಕಂಥವನಾಗಿದ್ದಾನೆ. ನಂತರ ಫ್ರೆಂಚ್ ಸುಧಾರಕರು ತಮ್ಮ ದೇಶವು ಜರ್ಮನಿ ಮತ್ತು ಸ್ವಿಟ್ಜರ್ಲ್ಯಾಂಡ್ನಾಗಬೇಕೆಂದು ರೋಮಿನ ಮೂಢನಂಬಿಕೆಯನ್ನು ತೊಡೆದು ಹಾಕಲು ಅದರಿಂದ ಇಡೀ ದೇಶವೇ ಎದ್ದೇಳಬೇಕೆಂಬುದಾಗಿ ತೀರ್ಮಾನಿಸಿದರು. ಕೆಲವು ಭಿತ್ತಿ ಪತ್ರಗಳನ್ನು ಮಾಸ್ಕ್ಗೆ ವಿರುದ್ಧವಾಗಿ ಬರೆದು ಒಂದು ರಾತ್ರಿಯಲ್ಲಿ ಫ್ರಾನ್ಸ್ನಲ್ಲೆಲ್ಲ ಅಂಟಿಸಿದರು. ಸುಧಾರಣೆಯನ್ನು ಮುಂದುವರಿಸುವ ಬದಲು ಈ ಆಸಕ್ತಿಯ ಸರಿಯಾಗಿ ನ್ಯಾಯ ತೀರಿಸದಂತಹ ಈ ಸಂಘವು ನಾಶವಾಗುವುದನ್ನು ತಂದಿತು. ಅದನ್ನು ಸಾರಿದವರ ಮೇಲೆ ಮಾತ್ರವಲ್ಲ, ಇಡೀ ಫ್ರಾನ್ಸ್ನಲ್ಲಿರುವ ಸುಧಾರಣೆಯ ಸ್ನೇಹಿತರ ಮೇಲೆಲ್ಲ ಈ ಒಂದು ಭಯಂಕರವಾದಂತಹ ಕಾರ್ಮೋಡ ಆವರಿಸಿಕೊಂಡಿತು. ರೋಮ್ ಅಧಿಕಾರಿಗಳು ಅನೇಕ ಕಾಲದಿಂದಲೂ ಇದನ್ನು ಆಶಿಸಿದ್ದನ್ನು ಅವರು ಹೊಂದಿದರು. ತಮ್ಮ ಸಿಂಹಾಸನವನ್ನು ದೃಢಪಡಿಸಲು ಮತ್ತು ರಾಜ್ಯದ ಶಾಂತಿಗಾಗಿ ಪಷಂಡಿಗಳನ್ನು ಮತ್ತು ವಿರೋಧಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡಲು ಒತ್ತಾಯಿಸುವಂತೆಯವರಾಗಿದ್ದಾರೆ. ಯಾವ ರೀತಿಯಲ್ಲಿ ಎಲ್ಲ ಕಡೆಗಳಿಗೂ ಈ ಒಂದು ಮಾಸ್ಕ್ಗೆ ವಿರುದ್ಧವಾಗಿ ಭಿತ್ತಿಪತ್ರವನ್ನು ಅಂಟಿಸಲಾಯಿತು, ಆವಾಗ ಧಾರ್ಮಿಕ ಸುಧಾರಕರುಗಳ ಮೇಲೆ ಒಂದು ಕಪ್ಪಾದಂತಹ ಕಾರ್ಮೋಡ ಆವರಿಸಿಕೊಂಡಿತು. ಅವರನ್ನೆಲ್ಲ ನಾಶ ಮಾಡಿಬಿಡಬೇಕೆಂಬುದಾಗಿ ಪ್ರಯತ್ನಿಸತಕ್ಕಂಥವರಾಗಿದ್ದಾರೆ. ಯಾರೋ ಗುಪ್ತವಾಗಿ ಒಬ್ಬ ಆಚಾತುರ್ಯದ ಸ್ನೇಹಿತನೋ ಇಲ್ಲವೇ ಕಡು ವೈರಿಯೋ ತಿಳಿಯಲಿಲ್ಲ. ರಾಜನ ಪ್ರತ್ಯೇಕ ಕೋಣೆಯಲ್ಲಿ ಒಂದು ಅಂತ ಕಾಗದವು ಅಂಟಿಸಿತು. ಚಕ್ರವರ್ತಿಗೆ ಬಹು ಕೋಪವಾಯಿತು. ಈ ಕಾಗದದಲ್ಲಿ ಅನೇಕ ಕಾಲದಿಂದಲೂ ಮೂಢನಂಬಿಕೆಯನ್ನು ಗೌರವಿಸುತ್ತಿರುವುದನ್ನು ಯಾರ ಕೈಯೋ ವಿರೋಧಿಸಿದೆ ಮಾದರಿ ಅಲ್ಲದೆ ಧೈರ್ಯ ರಾಜನ ಮುಂದೆ ಈ ನೇರವಾದಂತಹ ಚಾಕಿತವನ್ನುಂಟು ಮಾಡುವ ಹೇಳಿಕೆಗಳು ಗಮನಕ್ಕೆ ಬಂದವು. ಇದು ರಾಜನ ಕೋಪವನ್ನು ಕೆರಳಿಸಿತು. ಆಶ್ಚರ್ಯದಿಂದ ಕೆಲ ಕಾಲ ನಡುಗುತ್ತಾ ಮಾತನಾಡದೇ ಇದ್ದನು. ಆತನ ಕೋಪವು ಈ ಭಯಂಕರವಾದಂತಹ ಮಾತುಗಳನ್ನು ಆಡುವಂತೆ ಮಾಡಿತು. ಅದೇನೆಂದರೆ ಲೂತರನ ಪಂಗಡಕ್ಕೆ ಸೇರಿದ್ದಾರೆಂದು ಅನುಮಾನಪಟ್ಟರೆ ಯಾವ ಭೇದವಿಲ್ಲದೆ ಹಿಡಿಯಲ್ಪಡಲಿ, ಅವರೆಲ್ಲರನ್ನ ಬಹಿಷ್ಕರಿಸುತ್ತೇನೆ, ಏನು ಮಾಡಬೇಕೆಂಬ ತೀರ್ಮಾನವಾಗಲಿ. ರಾಜನು ಸಂಪೂರ್ಣವಾಗಿ ರೋಮಿಗೆ ಕಡೆಯ ಬಾಗಿಲು ತೀರ್ಮಾನಿಸಿದನು. ಪ್ರಿಯ ಕೇಳುಗರೆ, ಇಲ್ಲಿ ನಾವು ನೋಡತಕ್ಕಂತಹ ಒಂದು ವಿಚಾರವೇನೆಂಬುದಾಗಿ ಗಮನಿಸುವುದಾದರೆ ಎಲ್ಲ ಕಡೆ ಮಾಸ್ಕ್ ವಿರುದ್ಧವಾಗಿ ಭಿತ್ತಿಪತ್ರವನ್ನು ಅಂಟಿಸಲಾಗ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಈ ಪತ್ರವನ್ನು ರಾಜನ ಮನೆಗೂ ಸಹ ಬಂದು ಬಿಡ್ತಕ್ಕಂಥದ್ದಾಗಿದೆ. ಇದನ್ನು ಗಮನಿಸಿದಂತಹ ರಾಜ ಕೆರಳ್ತಕ್ಕಂಥವನಾಗಿದ್ದಾನೆ, ಸಿಟ್ಟಾಗ್ತಕ್ಕಂಥವನಾಗಿದ್ದಾನೆ, ಕೋಪದಿಂದ ಹೇಳ್ತಕ್ಕಂಥವನಾಗಿದ್ದಾನೆ. ಈ ಒಂದು ರೀತಿಯಾದಂಥ ಕಾರ್ಯವನ್ನು ಲೂತರನ ಪಂಗಡದವರು ಒಂದು ವೇಳೆ ಮಾಡಿದ್ದರೆ ನಾನು ಅವ್ರನ್ನೆಲ್ಲರನ್ನ ಸಹ ಬಹಿಷ್ಕರಿಸ್ತಕ್ಕಂಥವನಾಗಿದ್ದೇನೆ, ಅವರನ್ನು ಏನು ಬೇಕಾದರೂ ಮಾಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಭಯದಿಂದ ಆತನು ಈ ವಾಕ್ಯವನ್ನು ಕೇಳಿ ಆತನು ಹೇಳಿದಂತಹ ವಿಚಾರ ಹೇಗಿತ್ತು ಅಂದರೆ ಆತನು ರೋಮಿನ ಕಡೆಗೆ ಬಾಗಿಲನ್ನು ತೆರೆದಂತಹ ರೀತಿಯಲ್ಲಿ ಆತನ ತೀರ್ಮಾನ ಆಗಿತ್ತು. ನಂತರ ಪ್ಯಾರಿಸ್ನಲ್ಲಿರುವ ಎಲ್ಲ ಲೂತರನನ್ನು ತಕ್ಷಣವೇ ಬಂಧಿಸಬೇಕೆಂಬ ತೀರ್ಮಾನವಾಯಿತು. ಒಬ್ಬ ಬಡ ಚಿತ್ರಕಾರನು ಸುಧಾರಣೆಯ ವಿಶ್ವಾಸಕ್ಕೆ ಕಿವಿಗೊಟ್ಟನು. ಗುಪ್ತವಾದ ಆರಾಧನೆಯ ಸ್ಥಳಕ್ಕೆ ಜನರನ್ನ ಆಹ್ವಾನಿಸುತ್ತಿದ್ದನು. ಈತನನ್ನು ಅಲ್ಲಿರ್ತಕ್ಕಂತಹ ರೋಮ್ ವ್ಯವಸ್ಥೆಯ ಜನಗಳು ಹಿಡಿದು ಕಂಬಕ್ಕೆ ಕಟ್ಟಿ ಬೆಂಕಿಯಲ್ಲಿ ಸುಡುತ್ತೇವೆಂಬ ಭಯದಿಂದ ಆ ಪಟ್ಟಣದಲ್ಲಿರುವ ಪ್ರತಿ ಪ್ರೊಟೆಸ್ಟೆಂಟರ ಮನೆಗೆ ಹೋಗಿ ಪೋಪ್ ಮಾರ್ಗದ ಬೆಹುಗಾರನಾಗಿ ಹೋಗಲು ಅಪ್ಪಣೆ ನೀಡಿದರು. ಯಾವ ರೀತಿಯಲ್ಲಿ ಭಯಪಡಿಸಿ ಯಾರಿದ್ದಾರೆ ನಮಗೆ ತಿಳಿಸಬೇಕು ಅಂತಹ ರೀತಿಯಲ್ಲಿ ಬೆಹುಗಾರನಾಗಿ ಕಳಿಸ್ತಕ್ಕಂಥವರಾಗಿದ್ದಾರೆ ಆ ವ್ಯಕ್ತಿಯನ್ನು. ಈ ಕೀರಾದಂತಹ ಸಲಹೆಯಿಂದ ಆತನು ಭ್ರಾಂತಿಯಿಂದ ಕುಗ್ಗಿ ಮುಂದಿರುವ ಬೆಂಕಿಯ ವಿಚಾರವಾಗಿ ಭಯಪಟ್ಟು ತನ್ನ ಸಹೋದರನ ಹಿಡಿದು ಕೊಡುತ್ತೇನೆಂದು ಒಪ್ಪಿಕೊಂಡನು. ಈತನ ಜೊತೆಯಲ್ಲಿ ಗುರುಗಳು, ಧೂಪ ಹುರುವವರು, ಸನ್ಯಾಸಿಗಳು, ಸಿಪಾಯಿಗಳು, ಮೋರಿನ್ ದೇಶದವರು, ಐಶ್ವರ್ಯವಂತರಾದಂತಹ ಬೆಹುಗಾರರು ಹಿಡಿದು ಕೊಡುವವರ ಜೊತೆಯಲ್ಲಿ ನಿಧಾನವಾಗಿ ಶಬ್ದ ಮಾಡದೆ ಪಟ್ಟಣದ ಬೀದಿಗಳನ್ನು ಹಾದು ಹೋದರು. ಪರಿಶುದ್ಧ ರಾತ್ರಿ ಭೋಜನದ ವಿಚಾರವಾಗಿ ಪ್ರದರ್ಶನವು ನಡೆಯಲ್ಪಟ್ಟಿತು. ವಿರೋಧಿಗಳು ಮಾಸ್ನ ಮೇಲೆ ಮಾಡಿದಂತಹ ಅವಮಾನಕ್ಕಾಗಿ ಪರಿಹಾರ ನೀಡುವಂತಾಯಿತು. ಈ ದೃಶ್ಯದ ಹಿಂದೆ ಒಂದು ಭಯಂಕರವಾದಂತಹ ಉದ್ದೇಶವು ಮುಚ್ಚಿಡಲ್ಪಟ್ಟಿತು. ಒಬ್ಬ ಲೂತರನ ಮನೆಯ ಎದುರಿಗೆ ಬಂದಾಗ ಹಿಡಿದು ಕೊಡುವವನು ಒಂದು ಸನ್ನೆ ಮಾಡಿದನು, ಆದರೆ ಯಾವ ಮಾತು ಬರಲಿಲ್ಲ. ಮೆರವಣಿಗೆ ನಿಂತಿತು. ಮನೆಯೊಳಗೆ ಜನಗಳು ನುಗ್ಗಿದರು. ಕುಟುಂಬದಲ್ಲಿರುವವರನ್ನೆಲ್ಲ ಎಳೆದು ಸರಪಣಿಗಳಿಂದ ಕಟ್ಟಿದರು. ಈ ಭಯಂಕರವಾದಂಥ ಗುಂಪು ಹೊಸಬರನ್ನ ಹುಡುಕಲು ಮುಂದೆ ಹೊರಟಿತು. ಅವರು ಸಣ್ಣ ಮತ್ತು ದೊಡ್ಡ ಮನೆಯನ್ನ ಉಳಿಸಲಿಲ್ಲ, ಕಾಲೇಜುಗಳನ್ನ, ಪ್ಯಾರಿಸ್ಸಿನ ವಿಶ್ವವಿದ್ಯಾನಿಲಯಗಳನ್ನು ಬಿಡಲಿಲ್ಲ. ಮೋರಿನ್ ಪಟ್ಟಣ ಕಂಪನದಿಂದಿರುವ ಹಾಗೆ ಮಾಡಿದನು. ಇದು ಭಯಂಕರವಾದಂತಹ ಆಳ್ವಿಕೆಯಾಗಿತ್ತು. ಪ್ರಿಯ ಸಹೋದರ ಸಹೋದರಿಯರೇ, ಇದು ಭಯಂಕರವಾದಂತಹ ಕ್ರೂರವಾದಂಥ ಘಟನೆ. ಫ್ರೆಂಚ್ ಸುಧಾರಣೆಯ ಸಮಯದಲ್ಲಿ ನಡೆದಂತಹ ಒಂದು ಘಟನೆ. ಎಲ್ಲರನ್ನೂ ಸಹ, ಅದರಲ್ಲೂ ವಿಶೇಷವಾಗಿ ಲೂಥರನ ಪಂಗಡಕ್ಕೆ ಸೇರಿದಂತಹ ಎಲ್ಲರನ್ನು ಸಹ ನಾಶ ಮಾಡಿ ಬಿಡಬೇಕೆಂಬುದಾಗಿ ಪಣ ತೊಡ್ತಕ್ಕಂಥವರಾಗಿದ್ದಾರೆ. ರಾಜನು ಸಹ ಅದಕ್ಕೆ ಅಂಗೀಕರಿಸತಕ್ಕಂಥವನಾಗಿದ್ದಾನೆ. ನಂತರ ಒಬ್ಬ ವ್ಯಕ್ತಿಯನ್ನು ಹಿಡಿತಕ್ಕಂಥವರಾಗಿದ್ದಾರೆ. ಹಿಡಿದು ಆತನನ್ನು ಕಂಬಕ್ಕೆ ಕಟ್ಟಿ ಆತನನ್ನು ಭಯಭೀತನಾಗಿ ಮಾಡಿ, ನೀನು ನಮಗೆ ಎಲ್ಲೆಲ್ಲ ಈ ಲೂಥರನ ಪಂಗಡದವರು ಇದ್ದಾರೆ, ಮಾಸ್ಕ್ಗೆ ವಿರುದ್ಧವಾಗಿ ಈ ಭಿತ್ತಿ ಪತ್ರವನ್ನು ಅಂಟಿಸಿ ನಮಗೆ ವಿರುದ್ಧವಾಗಿ ನಿಲ್ತಕ್ಕಂಥ ಜನಗಳು ಎಲ್ಲಿದ್ದಾರೆ ಅವರನ್ನು ನೀ ತೋರಿಸಬೇಕು, ಇಲ್ಲ ಅಂದರೆ ನಿನ್ನ ಬೆಂಕಿಯಿಂದ ಹಾಕಿ ಸುಟ್ಟು ಬಿಡ್ತೇವೆ ಎಂಬುದಾಗಿ ಭಯವನ್ನು ಹುಟ್ಟಿಸ್ತಕ್ಕಂಥವರಾಗಿದ್ದಾರೆ. ಈ ಭಯದ ನಿಮಿತ್ತವಾಗಿಯೇ ಈ ವ್ಯಕ್ತಿ ಅನೇಕರನ್ನು ತೋರಿಸ್ತಕ್ಕಂಥವನಾಗಿದ್ದಾನೆ. ಅನಂತರ ಅವರು ಹಿಡಿದು ಸರಪಳಿಗಳಿಂದ ಕಟ್ಟಿ ಅವರನ್ನು ಎಳೆದುಕೊಂಡು ಹೋಗ್ತಕ್ಕಂಥವರಾಗಿದ್ದಾರೆ. ಎಲ್ಲೆಲ್ಲ ಎಂಬುದಾಗಿ ನಾವು ನೋಡಬೇಕಾದರೆ ಯಾವ ಕಾಲೇಜನ್ನು ಸಹ ಬಿಡಲಿಲ್ಲ, ಪ್ಯಾರಿಸ್ನ ವಿಶ್ವವಿದ್ಯಾನಿಲಯವನ್ನು ಸಹ ಬಿಡಲಿಲ್ಲ, ಮೋರಿನ್ ಪಟ್ಟಣದ ಅನೇಕ ಜನರನ್ನು ಕರೆದುಕೊಂಡು ಹೋಗ್ತಕ್ಕಂಥವರಾಗಿದ್ದಾರೆ, ಹಿಂಸೆಗೆ ಒಳಪಡಿಸ್ತಕ್ಕಂಥವರಾಗಿದ್ದಾರೆ. ಮೋರಿನ್ ಪಟ್ಟಣದ ಸಂಪೂರ್ಣವಾಗಿ ಒಂದು ರೀತಿಯ ಕಂಪನ ಏರ್ಪಡ್ತಕ್ಕಂಥದ್ದಾಗಿದೆ. ಈ ರೀತಿಯಾದಂತಹ ಒಂದು ಭಯಂಕರವಾದಂತಹ ಆಳ್ವಿಕೆ, ಈ ಕತ್ತಲೆ ಯುಗ, ಸತ್ಯವೇದದಲ್ಲಿ ತಿಳಿಸಿದಂತೆ 1260 ವರ್ಷಗಳ ಕಾಲ ಈ ಪೋಪ್ನ ವ್ಯವಸ್ಥೆ ರಾಜಕೀಯವಾಗಿಯೂ ಧಾರ್ಮಿಕವಾಗಿಯೂ ಅನೇಕರನ್ನ ನಾಶ ಮಾಡಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅನೇಕ ಮಿಲಿಯನ್ ಜನಗಳನ್ನ ಬೆಂಕಿಯಲ್ಲಿ ಹಾಕಿ ಸುಡಲ್ಪಟ್ಟಿತು, ಅನೇಕರನ್ನ ಗಲ್ಲುಗೇರಿಸಿದರು, ಅನೇಕರನ್ನ ಚಳಿಗಾಲದಲ್ಲಿ ಕೊರೆಯುವಂತಹ ಚಳಿಯಲ್ಲಿ ಆ ಹಿಮದಲ್ಲಿ ಮುಳುಗಿಸಿ ಸಾಯಿಸಿದರು, ಅನೇಕರನ್ನ ಶಿರಶ್ಛೇದನ ಮಾಡಿದರು, ಅನೇಕ ವಿಚಿತ್ರವಾದಂಥ ಚಿತ್ರ ಹಿಂಸೆಗಳಿಂದ ನಾಶ ಮಾಡಿದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಈ ಒಂದು ಸಂಕಟದ ನಡುವೆಯೂ, ಈ ಒಂದು ಹಿಂಸೆಯ ನಡುವೆಯೂ ಸುವಾರ್ತೆ ಎಲ್ಲ ಕಡೆಗೆ ಹೋಯಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾಗಿ ಈ ಒಂದು ಫ್ರೆಂಚ್ ಸುಧಾರಣೆ ಯಾವ ರೀತಿಯಲ್ಲಿ ಏರ್ಪಟ್ಟಿತ್ತು? ಕ್ಯಾಲ್ವಿನ್ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತಪ್ಪಿಸಿಕೊಂಡು ಹೋಗ್ತಕ್ಕಂಥನಾಗಿದ್ದಾನೆ, ಸುವಾರ್ತೆ ಸೇವೆಯನ್ನು ಮಾಡ್ತಕ್ಕಂಥನಾಗಿದ್ದಾನೆ. ಆದರೆ ಕೊನೆಯಲ್ಲಿ ನಾವು ನೋಡ್ತಕ್ಕಂತಹ ಒಂದು ವಿಚಾರವೇನೆಂಬುದಾಗಿ ನಾವು ನೋಡಬೇಕಾದರೆ, ಲೂಥರನ ಪಂಗಡಕ್ಕೆ ಸೇರಿದವರನ್ನೆಲ್ಲ ನಾಶ ಮಾಡಿ ಬಿಡಬೇಕೆಂಬುದಾಗಿ ಪ್ರಯತ್ನಿಸ್ತಕ್ಕಂಥವರಾಗಿದ್ದಾರೆ. ಪ್ರಯತ್ನದ ನಂತರ ಒಬ್ಬ ವ್ಯಕ್ತಿಯನ್ನ ಬೇಹುಗಾರನಾಗಿ ಪಡೆದುಕೊಳ್ತಕ್ಕಂಥವರಾಗಿದ್ದಾರೆ. ಆ ವ್ಯಕ್ತಿಯ ಮೂಲಕವಾಗಿ ಈ ಒಂದು ಪ್ಯಾರಿಸ್ ಮತ್ತು ಮೋರಿನ್ ಪಟ್ಟಣ ಅಂತಕ್ಕಂತಹ ಆ ಒಂದು ಸ್ಥಳದಲ್ಲಿರ್ತಕ್ಕಂಥ ಎಲ್ಲಾ ಕಾಲೇಜುಗಳ ಎಲ್ಲಾ ವಿಶ್ವವಿದ್ಯಾನಿಲಯಗಳಲ್ಲಿ ಲೂಥರನ ಪಂಗಡಕ್ಕೆ ಸೇರಿದಂಥವರು, ವಿಶೇಷವಾಗಿ ಯಾರೆಲ್ಲ ಈ ಒಂದು ಮಾಸ್ ಕಥೋಲಿಕ ಸಭೆ ಮಾಡ್ತಕ್ಕಂಥ ಮಾಸ್ಗೆ ವಿರುದ್ಧವಾಗಿ ಯಾರೆಲ್ಲ ಈ ಭಿತ್ತಿ ಪತ್ರವನ್ನು ಈ ಒಂದು ಸುವಾರ್ತೆಯನ್ನು ಸಾರತಕ್ಕಂಥವರಾಗಿದ್ದಾರೋ ಅವರನ್ನೆಲ್ಲರನ್ನೂ ಸಹ ನಾಶ ಮಾಡಿ ಬಿಡಬೇಕೆಂಬುದಾಗಿ ಒಂದು ಉತ್ತರವನ್ನು ನೀಡಿ ತಮ್ಮ ಧಾರ್ಮಿಕ ಮತ್ತು ರಾಜಕೀಯದ ಶಕ್ತಿಯನ್ನು ಉಪಯೋಗಿಸಿ ಅವರನ್ನೆಲ್ಲ ಹಿಡಿದುಕೊಂಡು ಬಂದು ಹಿಂಸೆ ಪಡಿಸಿ ಅನೇಕರನ್ನು ಸಾಯಿಸ್ತಕ್ಕಂಥವರಾಗಿದ್ದಾರೆ. ನಂತರ ತಪ್ಪಿಗಸ್ತರೆಂದು ಹೇಳುವವರು ಕ್ರೂರ ಹಿಂಸೆಗಳಿಂದ ಮರಣಕ್ಕೆ ತುತ್ತಾದರು. ಬೆಂಕಿಯನ್ನು ಕಡಿಮೆ ಮಾಡಲು ವಿಶೇಷವಾಗಿ ಅಪ್ಪಣೆ ನೀಡಿದರು. ಇದರಿಂದ ಅವರ ಯಾತನೆಯು ಇನ್ನೂ ಹೆಚ್ಚಾಗುವಂತೆ ಅವರು ಮಾಡಿದರು. ಆದರೆ ಅವರು ಜಯಗಳಿಸಿದವರಾಗಿ ಸತ್ತರು. ಅವರ ನಿಶ್ಚಲತೆಯು ಅಲುಗಾಡಲಿಲ್ಲ, ಅವರ ಸಮಾಧಾನಕ್ಕೆ ಮುಸುಕು ಕವಿಯಲಿಲ್ಲ. ಅವರ ಹಿಂಸಕರು ಅವರನ್ನು ಬಿಟ್ಟುಕೊಡದೆ ದೃಢತೆಯಿಂದ ಬೇರ್ಪಡಿಸಲು ಪ್ರಯತ್ನಿಸಿದರು, ಬಲವಿಲ್ಲದೆ ಸೋತೆವೆಂದು ಅವರು ತಿಳಿದುಕೊಂಡರು. ಹೌದು ಪ್ರಿಯ ಕೇಳುಗರೆ, ನಾವು ನೋಡುವಂತಹ ಒಂದು ಮುಖ್ಯವಾದಂತಹ ವಿಚಾರವೇನೆಂಬುದಾಗಿ ನಾವು ನೋಡಬೇಕಾದರೆ, ಇಲ್ಲಿ ಅನೇಕ ಹಿಂಸೆಗಳ ನಡುವೆಯೂ ಸಹ, ಅನೇಕ ಕಷ್ಟಗಳ ನಡುವೆಯೂ ಸಹ ಅವರು ಯಾವುದಕ್ಕೂ ಸಹ ಬಗ್ಗದೆ ಸತ್ಯಕ್ಕೋಸ್ಕರ ನಿಂತುಕೊಂಡರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ರೀತಿಯಾಗಿ ಸತ್ಯಕ್ಕೋಸ್ಕರ ನಿಂತುಕೊಂಡು ಪ್ಯಾರಿಸ್ನ ಎಲ್ಲ ಕಡೆಗಳಿಗೂ ಹೇಗೆ ಸತ್ಯವನ್ನು ನೀಡಿದರು ಅನ್ನುವಂಥ ವಿಚಾರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಸರ್ವಶಕ್ತನು, ಸ್ತುತಿಗಳಿಗೆ ಪಾತ್ರನಾಗಿರ್ತಕ್ಕಂಥ ದೇವರು ಸ್ವಾಮಿ, ಹೌದು ದೇವ, ಕತ್ತಲೆ ಯುಗದಲ್ಲಿರಬಹುದು ಅಥವಾ ಆದಿ ಅಪ್ಪುಸ್ತರರ ಕಾಲದಲ್ಲಿರಬಹುದು. ಸ್ವಾಮಿ, ನಾವು ನೋಡುವಂತಹ ಒಂದು ವಿಚಾರವೇನೆಂದರೆ ಸೈತಾನ ಹಿಂಸೆಯ ಮೂಲಕ ಈ ಸುವಾರ್ತೆಯನ್ನು ತಡೆಯಲು ಪ್ರಯತ್ನಿಸಿದನು. ಆದರೆ ಅನೇಕರು ರಕ್ತ ಸಾಕ್ಷಿಗಳಾಗಿ ಮರಣ ಹೊಂದಿದರು. ಅವರ ರಕ್ತ ಸುವಾರ್ತೆಯ ಬೀಜವಾಗಿ ಪರಿಣಮಿಸಿ ಅನೇಕರಿಗೆ ಸತ್ಯ ಹೋಯಿತು ಎಂಬುದಾಗಿ ನಾವು ನೋಡತಕ್ಕಂಥವರಾಗಿದ್ದೇವೆ. ಇತಿಹಾಸದಲ್ಲಿ ನಡೆದಂತಹ ಈ ಒಂದು ಘಟನೆ ಸ್ವಾಮಿ ಮತ್ತೆ ಮರುಗಳಿಸತಕ್ಕಂಥದ್ದಾಗಿದೆ. ಯಾಕೆಂದರೆ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ತಿಳಿಸುವಂತೆ ಆ ಒಂದು ಮೃಗ ಮತ್ತೆ ಜೀವವನ್ನು ಪಡೆದುಕೊಳ್ತಕ್ಕಂಥದ್ದಾಗಿದೆ. ಆ ಮೃಗವನ್ನು ನೋಡಿ ಲೋಕದವರೆಲ್ಲ ಆಶ್ಚರ್ಯಪಟ್ಟರು. ಮರಣಕರ ಗಾಯ ವಾಸಿಯಾಯಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ ಸ್ವಾಮಿ. ಹೌದು ದೇವ, ಅದು ಮತ್ತೆ ಬರ್ತಕ್ಕಂಥದ್ದಾಗಿದೆ. ಅನೇಕ ಜನಗಳನ್ನು ಹಿಂಸಿಸ್ತಕ್ಕಂಥದ್ದಾಗಿದೆ ಸ್ವಾಮಿ ನಿನ್ನ ವಾಕ್ಯ ತಿಳಿಸುವಾಗೆ. ಆದರೆ ದೇವ, ಎಷ್ಟೇ ಹಿಂಸೆಗಳು ಎಷ್ಟೇ ಸಂಕಟಗಳು ಬಂದಾಗಲೂ ಹೇಗೆ ಈ ಮಕ್ಕಳು ಸತ್ಯಕ್ಕೋಸ್ಕರ ನಿಂತು ಸತ್ಯವನ್ನು ನೀಡಿದರು, ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲಿ ನಾವು ಸಹ ಸತ್ಯಕ್ಕೋಸ್ಕರ ನಿಂತು ಅನೇಕರಿಗೆ ಸತ್ಯವನ್ನು ತಿಳಿಸುವ ಹಾಗೆ ಸಹಾಯ ಮಾಡು ಸ್ವಾಮಿ. ಅಪ್ಪ, ನಮ್ಮ ಸ್ವಂತ ಬಲಶಕ್ತಿಯಿಂದ ಸಾಧ್ಯವಿಲ್ಲ, ನಿನ್ನ ಆತ್ಮನಿಂದ ತುಂಬಿಸು. ಆ ನಿಟ್ಟಿನಲ್ಲಿ ಆತ್ಮನ ಬಲದ ಮೂಲಕವಾಗಿ ಪೌಲನು ಹೇಳುವಾಗೆ ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲವನ್ನ ಮಾಡಲು ಶಕ್ತನಾಗಿದ್ದೇನೆ ಎಂಬುದಾಗಿ ಇವತ್ತಿನ ದಿನದಲ್ಲಿ ಯಾರೆಲ್ಲ ತೀರ್ಮಾನ ಕೈಗೊಳ್ತಕ್ಕಂಥವರಾಗಿದ್ದಾರೆ ಆ ಮಕ್ಕಳನ್ನು ಆಶೀರ್ವಹಿಸಿ ನಡೆಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.